ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಇರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್ ಪುಣೆ 411037 ಮಹಾರಾಷ್ಟ್ರ ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವರ ಕೋಪ. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಪ್ರಕಟಣೆ ಪುಸ್ತಕ 14:9-11 ತನಕ ನಾವು ಓದುವುದಾದರೆ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ತರುವಾಯ ಮೂರನೇ ದೂತನು ಅವರನ್ನು ಹಿಂಬಾಲಿಸಿ ಯಾವನಾದರೂ ಮೃಗವನ್ನು ಅದರ ವಿಗ್ರಹವನ್ನು ಆರಾಧಿಸಿ ತನ್ನ ಹಣೆಯ ಮೇಲಾಗಲಿ ತನ್ನ ಕೈಯ ಮೇಲಾಗಲಿ ಆ ಗುರುತು ಹಾಕಿಸಿಕೊಂಡರೆ ಅವನು ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ಆತನ ರೌದ್ರವೆಂಬ ದ್ರಾಕ್ಷರಸವನ್ನು ಕುಡಿಯುವನು. ಪರಿಶುದ್ಧ ದೂತರ ಮುಂದೆಯೂ ಕುರಿದಾತನ ಮುಂದೆಯೂ ಬೆಂಕಿಯಿಂದ ಮತ್ತು ಗಂಧಕದಿಂದ ಯಾತನೆ ಪಡುವನು. ಅವರ ಯಾತನೆಯು ಹೊಗೆಯು ಯುಗಯುಗಾಂತರಗಳಲ್ಲಿ ಏರುತ್ತಿರುವುದು. ಆ ಮೃಗಕ್ಕೂ ಅದರ ವಿಗ್ರಹಕ್ಕೂ ಆರಾಧನೆ ಮಾಡುವವರು ಅದರ ಹೆಸರಿನ ಗುರುತನ್ನು ಹಾಕಿಸಿಕೊಳ್ಳುವವರು ಹಗಲಿರುಳು ವಿಶ್ರಾಂತಿ ಇಲ್ಲದೆ ಇರುವರು ಎಂದು ಮಹಾಶಬ್ದದಿಂದ ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಮೂರು ದೂತರ ಸಂದೇಶದಲ್ಲಿ ಅತಿ ಮುಖ್ಯವಾದಂತಹ ಒಂದು ಸಂದೇಶ ದೇವರ ಕೋಪ. ಈ ದೇವರ ಕೋಪ ಯಾರ ಮೇಲೆ ಬರತಕ್ಕಂಥದ್ದಾಗಿದೆ, ಯಾಕೆ ಬರತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಮತ್ತೊಂದು ಆವರ್ತಿ ನಿನ್ನ ವಾಕ್ಯವನ್ನು ಧ್ಯಾನಿಸಲು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ ಸ್ವಾಮಿ. ನಾವು ಪಾಪಿಗಳಾಗಿದ್ದೇವೆ, ನಮ್ಮ ಪಾಪ ಅಕ್ರಮಗಳನ್ನು ಸಮಿಸು. ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ತೊಳೆ ಸ್ವಾಮಿ, ತೊಳೆದು ಶುದ್ಧೀಕರಿಸಿ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಬಾಧಿಸಪಡಿಸು. ಅದು ದೇವ, ಈ ಕೊನೆಯ ಕಾಲದಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವೆ. ಯಾರೆಲ್ಲ ನಿನ್ನನ್ನು ಆರಾಧಿಸುವುದಿಲ್ಲವೋ, ಯಾರೆಲ್ಲ ನಿನ್ನ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ಳುವುದಿಲ್ಲವೋ ಅವರ ಮೇಲೆ ಒಂದು ಉಪದ್ರವ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಉಪದ್ರವದಿಂದ ತಪ್ಪಿಸಿಕೊಳ್ಳಲು ನಾವೇನು ಮಾಡಬೇಕೆಂಬುದಾಗಿ ಈ ದಿನದಲ್ಲಿ ನಿನ್ನ ವಾಕ್ಯದ ಮುಖಾಂತರವಾಗಿ ಸತ್ಯವನ್ನು ನಾವು ಧ್ಯಾನಿಸಲು ಹೋಗುವಾಗ ನಮ್ಮ ಸಂಗಡ ನೀನು ಮಾತನಾಡು, ಆಶೀರ್ವದಿಸು, ನಡೆಸೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆತ್ಮೀಯ ಕೇಳುಗರೆ, ದೇವರ ವಾಕ್ಯದಲ್ಲಿ ಈ ಮೂರನೇ ದೂತನ ಸಂದೇಶ ಅತಿ ಮುಖ್ಯವಾದಂಥ ಸಂದೇಶ, ಒಂದು ಎಚ್ಚರಿಕೆಯ ಸಂದೇಶವಾಗಿದೆ. ಯಾಕೆ ಎಂಬುದಾಗಿ ನಾವು ನೋಡಬೇಕಾದರೆ ದೇವರ ವಾಕ್ಯದಲ್ಲಿ ಅನೇಕರು ಹೇಳುವಂಥ ಪ್ರಶ್ನೆ ಏನೆಂದರೆ, ನಾವು ಯಾಕೆ ಈ ಮೂರು ದೂತರ ಸಂದೇಶವನ್ನು ಕಲಿಯಬೇಕು, ಯಾಕೆ ಮೃಗದ ವಿಚಾರವಾಗಿ ನಾವು ಕಲಿಯಬೇಕು, ಮೃಗದ ಗುರುತಿನ ವಿಚಾರವನ್ನು, ಅದರ ವಿಗ್ರಹದ ವಿಚಾರವನ್ನು, ಅದರ ಅಂಕೆ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದರೆ ಏನಾಗ್ತಕ್ಕಂಥದ್ದಾಗಿದೆ, ಯಾಕೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ಅನೇಕ ಪ್ರಶ್ನೆಗಳನ್ನು ಈ ದಿನದಲ್ಲಿ ಕೇಳುವಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಈ ಒಂದು ಸತ್ಯವನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿಲ್ಲ ಅಂದರೆ ಖಂಡಿತವಾಗಿಯೂ ದೇವರ ಕೋಪಕ್ಕೆ ನೀವು ಪಾತ್ರರಾಗುವವರಾಗಿದ್ದೀರಿ. ಈ ಒಂದು ವಿಚಾರವನ್ನು ನೀವು ತಹಸಾರ ಮಾಡಿ, ಈ ವಿಚಾರವನ್ನು ತಿರಸ್ಕರಿಸಿ ಹೋದರೆ ಖಂಡಿತವಾಗಿಯೂ ಅವರು ದೇವರ ಕೋಪವೆಂಬ ಪಾತ್ರೆಗೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ದೇವರ ಕೋಪ, ದೇವರ ವಾಕ್ಯದಲ್ಲಿ ನಾವು ನೋಡಿದಾಗೆ ದೇವರ ಕೋಪ ಎಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ಆತನ ರೌದ್ರವೆಂಬ ದ್ರಾಕ್ಷರಸವನ್ನು ಕುಡಿಯುವರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ದೇವರ ಕೋಪ ಈ ಲೋಕದ ಮೇಲೆ ಅತಿ ಶೀಘ್ರದಲ್ಲಿ ಬರಲಿದೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಪ್ರಕಟಣೆ ಪುಸ್ತಕ 6:17 ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆತನ ಕೋಪದ ಮಹಾದಿನ ಬಂದಿದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಸಕ್ತರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ವಾಕ್ಯವನ್ನು ನಾವು ಗಮನಿಸುವುದಾದರೆ ಪ್ರಕಟಣೆ ಪುಸ್ತಕದಲ್ಲಿ 6ನೆಯ ಮುದ್ರೆಯನ್ನು ಹೊಡಿತಕ್ಕಂಥ ಸಂದರ್ಭದಲ್ಲಿ ದೇವರು ಈ ಒಂದು ವಿಚಾರವನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ಅಂದರೆ 7 ಮುದ್ರೆಗಳಲ್ಲಿ 6 ಮುದ್ರೆಗಳ ಕಾಲಘಟ್ಟ ಮುಗಿದಿದೆ. ಏಳನೇ ಮುದ್ರೆ ಹೊಡೆಯುವುದಕ್ಕಿಂತ ಮೊದಲು ದೇವರು ಒಂದು ಪ್ರಶ್ನೆಯನ್ನು ನೀಡುವಂಥವರಾಗಿದ್ದಾರೆ. ಆ ಪ್ರಶ್ನೆ ಏನೆಂಬುದಾಗಿ ನಾವು ನೋಡುವುದಾದರೆ, ಆತನ ಕೋಪದ ಮಹಾದಿನ ಬಂದಿದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಸಕ್ತರು ಎಂಬುದಾಗಿ ದೇವರು ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥವರಾಗಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಮೃಗ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದಾಗಿದೆ. ಆ ಪ್ರಶ್ನೆ ಏನೆಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 13:4 ನೋಡುವುದಾದರೆ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಡುವವನಾಗಿದ್ದರಿಂದ ಅವರು ಆ ಘಟಸರ್ಪವನ್ನು ಆರಾಧನೆ ಮಾಡುವವರಾದರು. ಇದಲ್ಲದೆ ಆ ಮೃಗವನ್ನು ಆರಾಧಿಸಿ ಆ ಮೃಗಕ್ಕೆ ಸಮಾನರು ಯಾರು, ಇದರ ಮೇಲೆ ಯುದ್ಧ ಮಾಡುವುದಕ್ಕೆ ಯಾರು ಸಕ್ತರು ಅಂದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಗಮನಿಸಿರಿ, ಎಂಥ ವ್ಯತಿರಿಕ್ತವಾದಂತಹ ಒಂದು ಸಂದೇಹ ಇದರಲ್ಲಿದೆ ಎಂಬುದಾಗಿ ನೀವು ನೋಡ್ತಕ್ಕಂಥವರಾಗಿದ್ದೇವೆ. ಒಂದು ಕಡೆ ಮೃಗ ಹೇಳ್ತಕ್ಕಂಥದ್ದಾಗಿದೆ, ಆ ಮೃಗಕ್ಕೆ ಸಮಾನರು ಯಾರು ಎಂಬುದಾಗಿ ಒಂದು ಪ್ರಶ್ನೆಯನ್ನು ನೀಡ್ತಕ್ಕಂಥದ್ದಾಗಿದೆ. ಮತ್ತೊಂದು ಕಡೆಯಲ್ಲಿ ದೇವರ ಕೋಪದ ಮಹಾದಿನ ಬಂದಿದೆ, ಆ ಮಹಾದಿನವನ್ನು ಎದುರಿಸುವಂಥವರು ಯಾರು ಎಂಬುದಾಗಿ ಮತ್ತೊಂದು ಕಡೆಯಲ್ಲಿ ದೇವರು ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂಥರಾಗಿದ್ದಾರೆ. ಮೃಗ ದೇವರ ಒಂದು ವಿಚಾರಕ್ಕೆ ವಿರುದ್ಧವಾದ ರೀತಿಯಲ್ಲಿ ಹೇಳ್ತಕ್ಕಂಥದ್ದಾಗಿದೆ. ನನಗೆ ಸಮಾನರು ಯಾರು, ಈ ಭೂಮಿ ಮೇಲೆ ನನ್ನ ಜೊತೆ ಯುದ್ಧ ಮಾಡುವುದಕ್ಕೆ ಯಾರು ಸಕ್ತರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ಒಂದು ಚಿತ್ರಣವನ್ನು ನಾವು ಸತ್ಯವೇದದಲ್ಲಿ ಗಮನಿಸಿದಾಗ, ಸತ್ಯವೇದದಲ್ಲಿ ಈ ಚಿತ್ರಣದ ಒಂದು ಚಿಕ್ಕ ಚಿತ್ರಣವನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಎಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ, ಮೃಗ ಹೇಳುವಂತಹ ಇಡೀ ಲೋಕವೇ ನನ್ನ ಸಂಗಡ ಇದೆ ಎಂಬುದಾಗಿ, ಆದರೆ ದೇವರ ಜೊತೆಯಲ್ಲಿ ಯಾರಿದ್ದಾರೆ, ಒಂದು ಚಿಕ್ಕ ಗುಂಪಿದೆ, ಆ ಗುಂಪು ಜೀವನ ಗಳಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 17:13-14 ನಾವು ಓದುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅವರು ಒಂದೇ ಮನಸ್ಸು ಉಳ್ಳವರಾಗಿದ್ದು ತಮ್ಮ ಅಧಿಕಾರವನ್ನು ಶಕ್ತಿಯನ್ನು ಮೃಗಕ್ಕೆ ಕೊಡುತ್ತಾರೆ. ಇವರು ಕುರಿಮರಿಯಾದ ಆತನ ಮೇಲೆ ಯುದ್ಧ ಮಾಡುವರು, ಆದರೆ ಕುರಿಮರಿಯಾದ ಆತನು ಅವರನ್ನು ಜಯಿಸುವನು, ಯಾಕೆಂದರೆ ಆತನು ಕರ್ತರ ಕರ್ತನು ರಾಜಾದಿ ರಾಜನು ಆಗಿದ್ದಾನೆ. ಅವರು ಆತನೊಂದಿಗೆ ಇರುವವರು ಕರೆಯಲ್ಪಟ್ಟವರು, ಆಯಲ್ಪಟ್ಟವರು, ನಂಬಿಗಸ್ತರೂ ಆಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಒಂದು ಲೋಕದ ಜನಗಳು ಒಂದೇ ಮನಸ್ಸುಳ್ಳವರಾಗಿ ಅಧಿಕಾರವನ್ನು ಈ ಮೊದಲನೇ ಮೃಗಕ್ಕೆ ಕೊಡ್ತಕ್ಕಂಥವರಾಗಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಅವರೆಲ್ಲರೂ ಸಹ ಇಡೀ ಲೋಕವೇ ಒಂದು ಕಡೆ ಮೃಗದ ಜೊತೆಯಲ್ಲಿ ಇರತಕ್ಕಂಥದ್ದಾಗಿದೆ, ಆದರೆ ಮತ್ತೊಂದು ಕಡೆಯಲ್ಲಿ ಕ್ರಿಸ್ತನು, ಕುರಿಮರಿಗೆ ಹೋಲಿಸಲ್ಪಟ್ಟಂತಹ ಕ್ರಿಸ್ತನು, ಏನು ತಿಳಿಯದಂತಹ ಮುಗ್ಧ ಸಾಧು ಪ್ರಾಣಿಯಾಗಿರ್ತಕ್ಕಂತಹ ಒಂದು ಚಿಕ್ಕ ಗುಂಪಾದಂತಹ ಕ್ರಿಸ್ತನ ಜೊತೆಯಲ್ಲಿ ಯುದ್ಧಕ್ಕೆ ಬರ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಕುರಿಮರಿಯಾದ ಆತನು ಅವರನ್ನು ಜಯಿಸುವನು ಎಂಬುದಾಗಿ. ಎಂತಹ ಒಂದು ವಿಪರ್ಯಾಸ ಅಲ್ಲ ಪ್ರಿಯ ಕೇಳುಗರೆ, ಇಡೀ ಲೋಕವೇ ಆ ಮೃಗದ ಸಂಗಡ ನಿಂತು ಕ್ರಿಸ್ತನ ಜೊತೆಯಲ್ಲಿ ಯುದ್ಧಕ್ಕೆ ಬರ್ತಕ್ಕಂಥವರಾಗಿದ್ದಾರೆ. ಇದೇ ವಿಚಾರವನ್ನು ಕೊನೆಯ ಕಾಲದಲ್ಲಿ ನಡೀತಕ್ಕಂತಹ ಇದೇ ಒಂದು ಘಟನೆಯನ್ನು ದೇವರು ಪ್ರಕಟಣೆ ಪುಸ್ತಕ 12:17 ಬೇರೆ ಒಂದು ರೀತಿಯಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಆ ಒಂದು ಕುರಿಮರಿಯ ಜೊತೆ ಯಾರಿರ್ತಕ್ಕಂಥವರಾಗಿದ್ದಾರೆ ಅಂತಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 12:17 ತಿಳಿಸ್ತಕ್ಕಂಥದ್ದಾಗಿದೆ. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದಂಥ ಸಾಕ್ಷಿಯನ್ನು ಹೇಳುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಈ ವಾಕ್ಯದಲ್ಲಿ ನಾವು ನೋಡ್ತಕ್ಕಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಕೊನೆಯ ಕಾಲದಲ್ಲಿ ಸೈತಾನ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂತಹ ಜನರ ಮೇಲೆ ಯುದ್ಧ ಮಾಡುವುದಕ್ಕೆ ಹೋಗ್ತಕ್ಕಂಥವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿಯೇ ದೇವರು ಈ ಲೋಕಕ್ಕೆ ಒಂದು ಉಪದ್ರವವನ್ನು ತರುವುದಕ್ಕೆ ಮುಂದೆ ಬರತಕ್ಕಂಥವರಾಗಿದ್ದಾರೆ. ಕಾರಣವೇನೆಂದರೆ ಪ್ರಿಯ ಕೇಳುಗರೆ, ಒಂದು ಜನಾಂಗ, ಒಂದು ಗುಂಪು, ಪ್ರಕಟಣೆ ಪುಸ್ತಕ 12:17 ತಿಳಿಸಿದಂತೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥದ್ದಾಗಿದೆ. ದೇವರ ಮಕ್ಕಳು ಆತನ ಮುದ್ರೆ, ಅಂದರೆ ದೇವರ ಆಜ್ಞೆಯಲ್ಲಿ ಆತನ ಮುದ್ರೆ ಆಗಿರ್ತಕ್ಕಂಥ ಸಬ್ಬತ್ತಿನವನ್ನು ಆಚರಿಸುವವರಾಗಿದ್ದಾರೆ. ಪೋಪ್ ಮಾರ್ಗದ ಆ ಗುರುತು ಭಾನುವಾರ, ಭಾನುವಾರದ ಪವಿತ್ರತೆ, ಅದನ್ನು ಹಿಂಬಾಲಿಸುವಂತಹ ಅನೇಕ ಜನರಿರ್ತಕ್ಕಂಥವರಾಗಿದ್ದಾರೆ. ಆದರೆ ನಮಗೆ ಮೂರನೇ ದೂತನ ಸಂದೇಶ ನೀಡತಕ್ಕಂತಹ ಒಂದು ಎಚ್ಚರಿಕೆ ಸಂದೇಶ ಏನೆಂದರೆ, ಯಾರೆಲ್ಲ ದೇವರ ಮುದ್ರೆಯನ್ನು ತಿರಸ್ಕರಿಸಿ, ಅಂದರೆ ಸಬ್ಬತ್ತಿನದ ಆರಾಧನೆ ದಿನವನ್ನು ತಿರಸ್ಕರಿಸಿ ಭಾನುವಾರದ ಪವಿತ್ರತೆ ಮೃಗದ ಗುರುತಾದಂತಹ ಭಾನುವಾರವನ್ನು ಪಾಲಿಸ್ತಾರೋ ಅವರ ಮೇಲೆ ಈ ದೇವರ ಕೋಪ ಬರತಕ್ಕಂಥದ್ದಾಗಿದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅದಕ್ಕೆ ದೇವರು ಪ್ರಶ್ನೆಯನ್ನೇ ಎಬ್ಬಿಸುವವರಾಗಿದ್ದಾರೆ. ಅದೇನೆಂಬುದಾಗಿ ನಾವು ನೋಡಿದಾಗ ಪ್ರಕಟಣೆ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು ಪ್ರಿಯ ಕೇಳುಗರೆ. ಅಲ್ಲಿ ಕೇಳ್ತಕ್ಕಂತಹ ಅತಿ ಮುಖ್ಯವಾದಂಥ ಪ್ರಶ್ನೆ ಏನೆಂದರೆ 17ನೇ ವಚನದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ಆತನ ಕೋಪದ ಮಹಾದಿನ ಬಂದಿದೆ, ಆ ಕೋಪದ ದಿನದಲ್ಲಿ ಯಾರು ಆತನ ಮುಂದೆ ನಿಂತುಕೊಳ್ಳಲು ಶಕ್ತರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅದಕ್ಕೆ ನಿಂತುಕೊಳ್ಳಲು ಶಕ್ತರು ಯಾರು ಎಂಬುದಾಗಿ ದೇವರ ವಾಕ್ಯದಲ್ಲಿ 7ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅದು ಯಾರೆಂದರೆ ಆತನ ಮುದ್ರೆಯನ್ನು ಧರಿಸಿಕೊಂಡಿರತಕ್ಕಂಥದ್ದು. ಅದನ್ನೇ ನಾವು ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 1-4 ತನಕ ನಾವು ಓದುವುದಾದರೆ ಅಲ್ಲಿ ದೇವದೂತರು ಗಾಳಿಯನ್ನು ಹಿಡಿದುಕೊಂಡಿದ್ದಾರೆ. ಆ ಗಾಳಿ ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ ಈ ಲೋಕಕ್ಕೆ ಬರತಕ್ಕಂತಹ ಸಂಕಟ ವಿಪತ್ತು ಉಪದ್ರವವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಆ ಉಪದ್ರವ ಎಲ್ಲಿವರೆಗೆ ಹಿಡ್ಕೊಳ್ಳಿ ಎಂಬುದಾಗಿ ಆ ದೂತ ಹೇಳುವಂಥವನಾಗಿದ್ದಾನೆ ಅಂತಂದರೆ, ನನ್ನ ಸೇವಕರ ಹಣೆಯ ಮೇಲೆ ಮುದ್ರೆಯನ್ನು ಹೊತ್ತುವುದರವರೆಗೆ ನೀವು ಹಿಡಿದುಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ 10 ಆಜ್ಞೆಗಳಲ್ಲಿ 4ನೇ ಆಜ್ಞೆ ಸಬ್ಬತ್ತಿನ ಆಜ್ಞೆ, ಅದು ದೇವರ ಮುದ್ರೆ, ಎಲ್ಲ ವಿಷಯಗಳು ಅದರಲ್ಲಿ ಅಡಕವಾಗಿದೆ. ಹಾಗಾಗಿ ಕೊನೆಯ ಕಾಲದಲ್ಲಿ ಒಂದು ಹೋರಾಟ ಈ ಒಂದು ಆಜ್ಞೆಯ ಮೇಲೆ, ಕೊನೆಯ ಕಾಲದ ಈ ಒಂದು ಹೋರಾಟ ಆರಾಧನೆ ವಿಚಾರ ಮೇಲೆ. ಆದ್ದರಿಂದ ದೇವರ ಮುದ್ರೆಯನ್ನು ಹೊಂದಿದವರ ಮೇಲೆ ದೇವರ ಕೋಪ ಎಂದಿಗೂ ಸಹ ಬರುವುದಿಲ್ಲ. ಆದರೆ ಯಾರೆಲ್ಲ ಮೃಗದ ಮುದ್ರೆಯನ್ನು ಹೊಂದುವವರಾಗಿದ್ದಾರೋ ಅವರ ಮೇಲೆ ದೇವರ ಕೋಪ ಬರ್ತಕ್ಕಂಥದ್ದಾಗಿದೆ. ಆ 7 ಉಪದ್ರವಗಳು ದೇವರ ಕೋಪ ಅದರಲ್ಲಿ ಅಡಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾದರೆ ದೇವರ ಕೋಪ ಯಾವುದರಲ್ಲಿ ಇದೆ ಎಂಬುದನ್ನು ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಪ್ರಕಟಣೆ ಪುಸ್ತಕ 15ನೇ ಅಧ್ಯಾಯ 1ನೇ ವಚನವನ್ನು ಓದುವುದಾದರೆ, ಪರಲೋಕದಲ್ಲಿ ದೊಡ್ಡ ಅದ್ಭುತವಾದಂತಹ ಮತ್ತೊಂದು ಗುರುತನ್ನು ನಾನು ನೋಡಿದೆನು. 7 ದೂತರಲ್ಲಿ 7 ಉಪದ್ರವಗಳಿದ್ದವು. ಯಾಕೆಂದರೆ ಅವುಗಳಲ್ಲಿ ದೇವರ ರೌದ್ರವು ತುಂಬಿದೆ. ದೇವರ ರೌದ್ರ ತುಂಬಿದೆ ಅಂತಂದರೆ ದೇವರ ಕೋಪ ಅದರಲ್ಲಿ ತುಂಬಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ದೇವರ ಕೋಪ, ದೇವರ ರೌದ್ರ ಯಾರ ಮೇಲೆ ಬರ್ತಕ್ಕೆ, ಈ 7 ಉಪದ್ರವಗಳು ಯಾರ ಮೇಲೆ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡುವುದಾದರೆ, ಯಾರೆಲ್ಲ ಭಾನುವಾರವನ್ನು ಪವಿತ್ರತೆಯನ್ನು ಮೃಗದ ಗುರುತಾಗಿರ್ತಕ್ಕಂತಹ ಮೊದಲನೇ ದಿನದ ಭಾನುವಾರವನ್ನು ಆಚರಿಸ್ತಕ್ಕಂಥವರಾಗಿದ್ದಾರೋ ಅವರ ಮೇಲೆ ಬರ್ತಕ್ಕಂಥದ್ದಾಗಿದೆ. ಹೀಗಲ್ಲ, ಕೊನೆಯ ಕಾಲದಲ್ಲಿ ಯಾವಾಗ ಭಾನುವಾರ ಆಚರಣೆ ಕಾನೂನನ್ನು ತರ್ತಕ್ಕಂಥವರಾಗಿದ್ದಾರೆ ಈ ಲೋಕಕ್ಕೆ, ಆ ಸಂದರ್ಭದಲ್ಲಿ ಯಾರೆಲ್ಲ ಬುಗ್ಗವನ್ನು ಹಿಂಬಾರಿಸ್ತಕ್ಕಂಥವರಾಗಿದ್ದಾರೋ ಅವರ ಮೇಲೆ ಈ ಉಪದ್ರವ ಬರ್ತಕ್ಕಂಥದ್ದಾಗಿದೆ. ನಾನು ಹೇಳ್ತಾ ಇಲ್ಲ ಪ್ರಿಯ ಕೇಳುಗರೆ, ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ. ನೀವು ದೇವರ ವಾಕ್ಯವನ್ನು ಗಮನಿಸುವುದಾದರೆ ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 1-2 ತನಕ ನಾವು ಓದುವುದಾದರೆ ಅದರಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆಗ ಆಲಯದಿಂದ ಒಬ್ಬ ಮಹಾಶಬ್ದವನ್ನು ಕೇಳಿದನು. ಅದು ಆ 7 ದೂತರಿಗೆ, ನೀವು ಹೋಗಿ ಆ ಪಾತ್ರೆಯಲ್ಲಿರುವ ದೇವರ ರೌದ್ರವನ್ನು ಭೂಮಿಯ ಮೇಲೆ ಹುಯಿರಿ ಎಂದು ಹೇಳಿದವು. ದೇವರ ರೌದ್ರವನ್ನು ಭೂಮಿಯ ಮೇಲೆ ಹುಯಿರಿ ಎಂಬುದಾಗಿ ಹೇಳಿತು. ಆಗ ಮೊದಲೇ ಅವನು ಹೊರಟು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಭೂಮಿಯ ಮೇಲೆ ಹುಯ್ದನು. ಆಗ ಮೃಗದ ಗುರುತನ್ನು ಹೊಂದಿ ಅದರ ವಿಗ್ರಹಕ್ಕೆ ಆರಾಧನೆ ಮಾಡಿದ ಮನುಷ್ಯರ ಮೇಲೆ ಕೊಳೆಯುವ ಘೋರವಾದ ಹುಣ್ಣು ಬಂದಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ದೇವರ ಕೋಪ ಈ 7 ಉಪದ್ರವದಲ್ಲಿ ಅಡಗಿದೆ. ಅಂದರೆ ಈ 7 ಉಪದ್ರವ ಯಾರ ಮೇಲೆ ಬರ್ತಕ್ಕಂಥದ್ದಾಗಿದೆ ಅಂದರೆ, ಯಾರೆಲ್ಲ ಮೃಗದ ಗುರುತನ್ನು ಹೊಂದಕ್ಕಂಥವರಾಗಿದ್ದಾರೋ, ಅದರ ವಿಗ್ರಹಕ್ಕೆ ಆರಾಧನೆ ಮಾಡ್ತಕ್ಕಂಥವರಾಗಿದ್ದಾರೋ, ಅಂದರೆ ಭಾನುವಾರ ಕಾನೂನು ಬಂದಾಗ ಮೃಗದ ಮುದ್ರೆ ಆಗಿರ್ತಕ್ಕಂಥ ಭಾನುವಾರವನ್ನು ಯಾರೆಲ್ಲ ಆರಾಧನೆ ದಿನವಾಗಿ ಆಚರಿಸ್ತಕ್ಕಂಥವರಾಗಿದ್ದಾರೋ, ಅದು ಸಬ್ಬತ್ತಿನಕ್ಕೆ ದೇವರ ಮುದ್ರೆಗೆ ವಿರುದ್ಧವಾದಂಥ ದಿನದಲ್ಲಿ ಆರಾಧಿಸುವಂಥವರಾಗಿದ್ದಾರೋ ಅವರ ಮೇಲೆ ಈ ಒಂದು ರೌದ್ರ ದೇವರ ಕೋಪ ಬರ್ತಕ್ಕಂಥದ್ದಾಗಿದೆ. ಈ 7 ಉಪದ್ರವಗಳು ಏನು ಎಂಬುದಾಗಿ ನಾವು ನೋಡಬೇಕಾದರೆ, ಮೊದಲನೆಯ ಮೃಗದ ಗುರುತನ್ನು ಹೊಂದಿದವರ ಮೇಲೆ ಬರ್ತಕ್ಕಂಥದ್ದಾಗಿದೆ. ಮೊದಲನೇದಾಗಿ ಕೆಟ್ಟ ಹುರಿ ಉಣ್ಣೆ ಉಂಟಾಗುವುದು. ಸೈತಾನನು ಯೋಬನ ಮೇಲೆ ಕೆಟ್ಟ ಹುರಿ ಉಣ್ಣೆಯನ್ನು ತರತಕ್ಕಂಥವನಾಗಿದ್ದಾನೆ. ಯಾವ ವೈದ್ಯರು ಸಹ ವೈದ್ಯಕೀಯ ಜ್ಞಾನವು ಈ ಒಂದು ಹುರಿ ಹುಣ್ಣಗೆ ಔಷಧಿಯನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ವೈದ್ಯರು ಸಹ ಈ ಒಂದು ಉರಿ ಹುಣ್ಣೆಯನ್ನ ಮೈಯಲ್ಲಿ ಹೊಂದಿಕೊಳ್ಳುವಂತರಾಗಿದ್ದಾರೆ. ಎರಡನೇದಾಗಿ ಸಮುದ್ರದ ನೀರು ರಕ್ತವಾಗುವುದು. ಸಮುದ್ರದ ನೀರು ರಕ್ತವಾಗುವುದರಿಂದ ಸಮುದ್ರದಲ್ಲಿರ್ತಕ್ಕಂಥ ಎಲ್ಲ ಜಲಚರಗಳು ಸತ್ತು ನೀರು ಎಲ್ಲವೂ ಸಹ ರಕ್ತದಿಂದ ಹೆಪ್ಪುಗಟ್ಟಿ ಹೋಗ್ತಕ್ಕಂಥದ್ದಾಗಿದೆ. ಎಲ್ಲ ಜೀವಜಂತುಗಳು ಅಲ್ಲಲ್ಲಿ ಚೆಲ್ಲಾಪಿಲಿ ಆಗಿದ್ದು ಹಡಗುಗಳು ಸಮುದ್ರದಲ್ಲಿ ಪ್ರಯಾಣ ಮಾಡಲು ಸಾಧ್ಯವಾಗುವುದಿಲ್ಲ. ಇದರ ನಿಮಿತ್ತವಾಗಿ ಇಡೀ ಲೋಕವೇ ಒಂದು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುವಂಥದ್ದಾಗಿದೆ. ಮೂರನೇದಾಗಿ ಸಿಹಿ ನೀರಿನ ಬುಗ್ಗೆಗಳೆಲ್ಲ ರಕ್ತವಾಗ್ತಕ್ಕಂಥದ್ದನ್ನು ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೇಗೆ ಇಸ್ರಾಯೇಲ್ನಲ್ಲಿ ಎಲ್ಲ ನೈಲ್ ನದಿಯ ನೀರು ಜನರು ಕುಡಿಯುವ ನೀರೆಲ್ಲರೂ ರಕ್ತವಾಯಿತು, ಅದೇ ರೀತಿಯಾಗಿ ಇಡೀ ಲೋಕವೇ ರಕ್ತಮಯವಾಗಿರ್ತಕ್ಕಂಥದ್ದಾಗಿದೆ. ಆದರೆ ನಾವು ಗಮನಿಸಬೇಕಾದಂಥ ವಿಚಾರವೇನೆಂದರೆ, ಪ್ರಿಯ ಕೇಳುಗರೆ, ಇಸ್ರಾಯೇಲ್ ಜನರು ಇದ್ದ ಗೋಷೆನ್ ಸೀಮೆಯಲ್ಲಿ ನೀರು ತುಂಬಿತ್ತು. ಅದೇ ರೀತಿಯಾಗಿ ದೇವರ ಮಕ್ಕಳಿಗೆ, ಎಲಿಯನಿಗೆ ದೇವರು ನೀರು ಆಹಾರವನ್ನು ಪೋಷಿಸಿದಂಥ ದೇವರು, ಯಾರೆಲ್ಲ ದೇವರ ಮುದ್ರೆಯನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೋ ಅವರಿಗೆ ದೇವರು ಪೋಷಿಸ್ತಕ್ಕಂಥವನಾಗಿದ್ದಾನೆ, ನೀರನ್ನು ಆಹಾರವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ನಾಲ್ಕನೇದಾಗಿ ಸೂರ್ಯನ ಕಡು ಬಿಸಿಲಿನಿಂದ ಏನಾಗ್ತಕ್ಕಂಥದ್ದಾಗಿದೆ ಅಂತಂದರೆ ಚರ್ಮ ಬೆಂಕಿಯಲ್ಲಿ ಸುಟ್ಟು ಹೋಗುವ ರೀತಿಯಲ್ಲಿ ಹುರಿತಕ್ಕಂಥದ್ದಾಗಿದೆ. ಇದರಿಂದ ಅನೇಕರು ದೇವರ ನಾಮವನ್ನು ದೂಷಿಸ್ತಕ್ಕಂಥವರಾಗಿದ್ದಾರೆ. ಸಬ್ಬತ್ತಿನ ಆಚರಿಸುವವರನ್ನ ಕೊಲೆ ಮಾಡಲು ಬರ್ತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ಈ ಒಂದು ಸಬ್ಬತ್ತಿನವನ್ನು ಆಚರಿಸುವುದರ ಮಕ್ಕಳಿಂದಲೇ ನಮಗೆ ಈ ಉಪದ್ರವವನ್ನು ತರ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಎಲ್ಲರೂ ಸಹ ಸಬ್ಬತ್ತಿನವನ್ನು ಆಚರಿಸುವಂಥ ಜನರ ಮೇಲೆ ಯುದ್ಧ ಮಾಡಲಿಕ್ಕೆ ಹೋಗ್ತಕ್ಕಂಥವರಾಗಿದ್ದಾರೆ, ಅವರನ್ನು ಕೊಲ್ಲಲಿಕ್ಕೆ ಹೋಗ್ತಕ್ಕಂಥವರಾಗಿದ್ದಾರೆ. ಅನೇಕ ದುಷ್ಟತ್ವ ಈ ಲೋಕದಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಈ ಸಮಯದಲ್ಲಿ ದುಷ್ಟರು ಮನ ತಿರುಗಲು ಸಾಧ್ಯವೇ ಇಲ್ಲ. ಯಾಕೆಂದರೆ ಈಗಾಗಲೇ ಕೃಪೆ ಕಾಲ ಮುಗಿದು ಹೋಗುವುದರ ಮೂಲಕವಾಗಿ ಅವರು ಮತ್ತೆ ತಿರುಗಲು ಸಾಧ್ಯವಿಲ್ಲ. ಆದ್ದರಿಂದ ಅವರು ದುಷ್ಟತ್ವದಲ್ಲೇ ಹೋಗ್ತಕ್ಕಂಥವರಾಗಿದ್ದಾರೆ. ಐದನೇ ಒಂದು ಉಪದ್ರವವನ್ನು ನಾವು ನೋಡಬೇಕಾದ್ರೆ ಮೊದಲನೇ ಮೃಗದ ರಾಜ್ಯದ ಮೇಲೆ ಕತ್ತಲು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಲೋಕವನ್ನು ಕತ್ತಲೆಗೆ ತಳ್ಳಿದಂತಹ ಪೋಪ್ ಮಾರ್ಗ, ಆ ಪೋಪ್ ರಾಜ್ಯದ ಮೇಲೆ ದೇವರು ಕತ್ತಲೆಯನ್ನು ತರ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಸತ್ಯವನ್ನು ಕಿತ್ತುಕೊಂಡು ಈ ಲೋಕಕ್ಕೆ ಬೆಳಕಿಲ್ಲದ ರೀತಿಯಲ್ಲಿ ಮಾಡಿ ಕತ್ತಲೆಯನ್ನು ಮಾಡಿದಂಥ ನಿಮಿತ್ತವಾಗಿ ದೇವರು ಆತನ ರಾಜ್ಯದ ಮೇಲೆ ಕತ್ತಲೆಯನ್ನು ತರ್ತಕ್ಕಂಥವನಾಗಿದ್ದಾನೆ. ನಂತರ ನೋಡ್ತಕ್ಕಂತಹ ಉಪದ್ರವ, ಆರನೇ ಉಪದ್ರವ, ಯೂಪ್ರಿಟಿಸ್ ನದಿಯ ನೀರು ಹಿಂಗಿ ಹೋಯಿತು ಎಂಬುದಾಗಿ. ಇದು ಒಂದು ಸಿಂಬಾಲಿಕ್ ಅಂದರೆ ಸಾಂಕೇತಿಕವಾಗಿ ಹೇಳಲಾಗಿದೆ. ಹೇಗೆ? ಹಿಂದೆ ಆ ಬಾಬಿಲೋನ್ ಹಿಡಿಯುವಂತಹ ಸಂದರ್ಭದಲ್ಲಿ ಕೋರೇಸ್ ರಾಜನು ಈ ಒಂದು ಯೂಪ್ರಿಟಿಸ್ ನದಿಯ ನೀರನ್ನ ಬೇರೆ ಕಡೆಗೆ ಹೋಗುವಂತೆ ಮಾಡಿ ಯೂಪ್ರಿಟಿಸ್ ನದಿಯನ್ನ ದಾಟಿ ಹೋಗಿ ಬಾಬಿಲೋನನ್ನ ವಶಪಡಿಸಿಕೊಂಡನೋ ಅದೇ ರೀತಿಯಾಗಿ ಕ್ರಿಸ್ತನು ಬಾಬಿಲೋನ್ ನಾಶ ಮಾಡಲು ಬರ್ತಕ್ಕಂಥವನಾಗಿದ್ದಾನೆ, ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದಾನೆ. ಸುಳ್ಳು ಪ್ರವಾದಿ, ಘಟಸರ್ಪ, ಮೃಗ ಇವೆಲ್ಲವೂ ಸಹ ಅರ್ಮಗದನ್ ಯುದ್ಧ ಅಂತಕ್ಕಂಥ ಆ ಸ್ಥಳಕ್ಕೆ ಬರಬೇಕಾದಂಥ ಸಂದರ್ಭದಲ್ಲಿ ದೇವರು ಈ ಬಾಬಿಲೋನನ್ನು ನಾಶ ಮಾಡಿ ದೇವರ ಮಕ್ಕಳನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ, ರಕ್ಷಣೆಯಿಂದ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಏಳನೇದಾಗಿ ಪರಲೋಕದಿಂದ ಆನೆಕಲ್ಲಿನ ಮಳೆ, ದೊಡ್ಡ ಕಲ್ಲುಗಳು ಈ ಲೋಕ ಅದ್ಭುತ ರೀತಿಯಲ್ಲಿ ದೇವರು ಸೃಷ್ಟಿ ಮಾಡಿದನು. ಆದರೆ ಪಾಪದ ನಿಮಿತ್ತವಾಗಿ ಆ ದೊಡ್ಡ ಕಲ್ಲಿನಿಂದ ಈ ಒಂದು ಲೋಕ ನಾಶವಾಗ್ತಕ್ಕಂಥದ್ದಾಗಿದೆ. ಏಳು ಉಪದ್ರವಗಳಲ್ಲಿ ದೇವರ ಮುದ್ರೆ ಅಡಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಬಾಬಿಲೋನಿಗೆ ದೇವರು ನ್ಯಾಯ ತೀರಿಸ್ತಕ್ಕಂಥನಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆ ಮಹಾಪಟ್ಟಣವು ಮೂರು ಭಾಗಗಳಾಗಿ ವಿಭಾಗವಾಗಿತ್ತು, ಜನಗಳ ಪಟ್ಟಣಗಳು ಬಿದ್ದವು. ಇದಲ್ಲದೆ ಮಹಾಬಾಬೇಲಿಗೆ ಉಗ್ರ ಕೋಪು ಎಂಬ ದ್ರಾಕ್ಷರಸ ಪಾತ್ರೆಯನ್ನು ಕೊಡುವಂತೆ ದೇವರ ಮುಂದೆ ಇದು ಜ್ಞಾಪಕಕ್ಕೆ ಬಂದಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಇದನ್ನೇ ಪ್ರಕಟಣೆ ಪುಸ್ತಕದಲ್ಲಿ ದೇವರು ಹೇಳ್ತಕ್ಕಂಥದ್ದು. ಪ್ರಕಟಣೆ ಪುಸ್ತಕ 14:10 ವಚನದಲ್ಲಿ ಇಂಥವನು ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ಆತನ ರೌದ್ರವೆಂಬ ದ್ರಾಕ್ಷರಸವನ್ನು ಕುಡಿಯುವನು, ಪರಿಶುದ್ಧ ದೂತರ ಮುಂದೆಯೂ ಕುರಿಮರಿಯಾದ ಆತನ ಮುಂದೆಯೂ ಬೆಂಕಿಯಿಂದ ಗಂಧಕದಿಂದ ಯಾತನೆ ಪಡುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇದನ್ನೇ ಸತ್ಯವೇದ ನರಕ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಈ ನರಕವನ್ನು ದೇವರು ಸೈತಾನನಿಗೂ ಆತನ ದೂತರಿಗೂ ಸೃಷ್ಟಿ ಮಾಡಿದ್ದು, ಪ್ರಿಯ ಕೇಳುಗರೆ. ಆದರೆ ಸೈತಾನನನ್ನು ಆತನ ಹಿಂಬಾಲಕರನ್ನ ಹಿಂಬಾಲಿಸುವುದರ ನಿಮಿತ್ತವಾಗಿ ಮನುಷ್ಯರು ಸಹ ಈ ಬೆಂಕಿಯಲ್ಲಿ ಹೋಗ್ತಕ್ಕಂಥವರಾಗಿದ್ದಾರೆ. ಇದು ಯಾವಾಗಲೂ ಉರಿಯುವುದಿಲ್ಲ, ಇದು ಇದಕ್ಕೆ ಉದಾಹರಣೆಯಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಏನು ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ ಬೆಂಕಿಯಿಂದ ಮತ್ತು ಗಂಧಕದಿಂದ ಯಾತನೆ ಪಡುವರು ಎಂಬತಕ್ಕಂಥ ಅದೇ ವಿಚಾರವನ್ನು ದೇವರು ಸೋದೋಮ್ ಗೊಮ್ಮರ ಪಟ್ಟಣವನ್ನು ನಾಶ ಮಾಡುವಂಥ ಸಂದರ್ಭದಲ್ಲಿ ಉಪಯೋಗಿಸಿರ್ತಕ್ಕಂಥ ವಾಕ್ಯವನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಆದಿಕಾಂಡ 19:24 ವಚನದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ಆಗ ಕರ್ತನು ಸೋದೋಮ್ ಮತ್ತು ಗೊಮ್ಮರದ ಮೇಲೆ ಗಂಧಕವನ್ನು ಬೆಂಕಿಯನ್ನು ಆಕಾಶದಿಂದ ಸುರಿಸಿದನು ಎಂಬುದಾಗಿ. ಪ್ರಿಯ ಕೇಳುಗರೆ, ಇಂದು ಸೋದೋಮ್ ಗೊಮ್ಮರ ಪಟ್ಟಣದಲ್ಲಿ ಆ ಬೆಂಕಿ ಇನ್ನೂ ಉರಿತಾ ಇದೆಯಾ? ಇಲ್ಲ. ಅದಕ್ಕೆ ಉದಾಹರಣೆಯಾಗಿ ದೇವರು ಕೊಟ್ಟಿದ್ದಾರೆ ನರಕ ಎಂದರೆ ಈ ಜನಗಳನ್ನೆಲ್ಲ ಅಲ್ಲಿ ತಳ್ಳಿ ಎಲ್ಲಿವರೆಗೆ ಅದು ಉರಿದು ನಾಶವಾಗ್ತಕ್ಕಂಥದ್ದಾಗಿದೆ, ಅಲ್ಲಿವರೆಗೆ ಉರಿದು ನಾಶವಾಗ್ತಕ್ಕಂಥದ್ದಾಗಿದೆ. ಅದು ನಿತ್ಯ ನಿತ್ಯಕ್ಕೂ ಉರಿತಕ್ಕಂಥದ್ದಲ್ಲ. ಸತ್ಯವೇದದಲ್ಲಿ ಇರತಕ್ಕಂಥ ನರಕ ಕೊನೆಯ ಸೈತಾನನು ಹುರಿದು ನಾಶವಾಗುವವರೆಗೂ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ದೇವರು ಕೊನೆಯ ಕಾಲದಲ್ಲಿ ನಮಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ನನ್ನ ಮಕ್ಕಳೇ, ನಾನು ನಿಮ್ಮನ್ನು ಪ್ರೀತಿಸ್ತಕ್ಕಂಥವನಾಗಿದ್ದೇನೆ. ನನ್ನ ಪ್ರೀತಿಯ ನಿಮಿತ್ತವಾಗಿ ಎಚ್ಚರಿಕೆ ಸಂದೇಶವನ್ನು ನಾನು ನಿಮಗೆ ಕೊಡ್ತಕ್ಕಂಥವನಾಗಿದ್ದೇನೆ. ಯಾಕೆಂದರೆ ನಾನು ಯಾರನ್ನು ಪ್ರೀತಿಸ್ತಕ್ಕಂಥವನಾಗಿದ್ದೇನೆ ಅವರನ್ನು ಗದರಿಸ್ತೇನೆ ಎಂಬುದಾಗಿ ಎಚ್ಚರಿಕೆ ಸಂದೇಶದ ಮೂಲಕವಾಗಿ ನಮ್ಮನ್ನು ಗದರಿಸ್ತಕ್ಕಂಥವರಾಗಿದ್ದಾರೆ. ನಾವು ಎಚ್ಚರಿಕೆ ಶಬ್ದಕ್ಕೆ ಕಿವುಗೊಡುವುದಾದರೆ ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳದೆ ಆ ಉಪದ್ರವದಿಂದ ನಾನು ತಪ್ಪಿಸಿಕೊಳ್ಳಬೇಕು, ದೇವರ ಆಜ್ಞೆಗಳಿಗೆ ವಿಧೇಯರಾಗಬೇಕು, ಸಬ್ಬತ್ ದಿನದಲ್ಲಿ ಆರಾಧಿಸಬೇಕು ಎಂಬುದಾಗಿ ನೀವು ತೀರ್ಮಾನ ಮಾಡುವುದಾದರೆ ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಹೌದು ಸ್ವಾಮಿ, ಉಪದ್ರವ ಇನ್ನೇನೋ ಬಾಗಿಲ ಬಳಿಯಲ್ಲಿದೆ ಸ್ವಾಮಿ. ನಿನ್ನ ಕೃಪೆ ಕಾಲ ಮುಗಿತಕ್ಕಂಥದ್ದಾಗಿದೆ. ನೀ ಕೊಟ್ಟಂತಹ ಸತ್ಯಕ್ಕೋಸ್ಕರ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಆಜ್ಞೆಗಳಿಗೆ ವಿಧೇಯರಾಗಿ ನೀನು ನೇಮಿಸಿದ್ದಂಥ ದಿನದಲ್ಲಿ ನಾವು ಆರಾಧಿಸಲು ತೀರ್ಮಾನ ಮಾಡಿದ್ದೇವೆ. ಈ ರೀತಿಯಾಗಿ ತೀರ್ಮಾನ ಮಾಡಿರ್ತಕ್ಕಂಥ ಮಕ್ಕಳ ಹೃದಯದಲ್ಲಿ ನೀನು ಅದ್ಭುತ ಕಾರ್ಯಗಳನ್ನು ಮಾಡು ಸ್ವಾಮಿ. ನಿನ್ನ ಪ್ರೀತಿಯನ್ನು ಹರಿದುಕೊಂಡು ಆ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿ ಬರ್ತಕ್ಕಂಥ ಏಳು ಉಪದ್ರವದಿಂದ ತಪ್ಪಿಸಿಕೊಳ್ಳಲು ಅವರಿಗೆ ಸಹಾಯ ಮಾಡು ಸ್ವಾಮಿ. ಯಾಕೆಂದರೆ ಆ ಏಳು ಉಪದ್ರವಗಳು ಯಾರ ಮೇಲೆ ಬರ್ತಕ್ಕಂಥದ್ದಾಗಿದೆ ಅಂದರೆ ಯಾರು ಈ ಮೃಗದ ಮುದ್ರೆಯನ್ನು ಹಿಂಬಾಲಿಸುವಂಥವರಾಗಿದ್ದಾರೋ ಅದರ ಮೇಲೆ ಬರ್ತಕ್ಕಂಥದ್ದಾಗಿದೆ. ಅಪ್ಪ, ನಿನ್ನ ಮುದ್ರೆಗೋಸ್ಕರ ನಾವು ಕೇಳ್ತಕ್ಕಂಥವರಾಗಿದ್ದೇವೆ. ನೀನು ಮುದ್ರಿಸು ಬರ್ತಕ್ಕಂಥ ಉಪದ್ರವದಿಂದ, ನಿನ್ನ ಕೋಪದಿಂದ ನಮ್ಮ ತಪ್ಪಿಸಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.